ريتشلي نواسري
ريشي ناصري
اوكي
نمسكرا ريشي ناصري ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ಕಾರ ಅಷ್ಟು ಶುರು ಮಾಡ್ತೀನಿ. ನಾವು 19th ಪದ್ಯ ಅಂತ ಕಾಣುತ್ತೆ. 18th ಆಯ್ತಲ್ಲ, ಅದ್ರಲ್ಲಿ ಏನಾದ್ರು ಕ್ವಶನ್ಸ್ ಇದೆಯಾ?
ಆಗಿಲ್ಲ, 18th ಆಗಿಲ್ಲ, 17th ಆಯ್ತು. ಓ, 18th ಆಗಿರ್ಬೋದು, ನಾ ಬಂದಿರ್ಲಿಲ್ಲ ಅವತ್ತು.
ಓಕೆ, 18th ಆಯ್ತು, ಬಟ್ ಮೇಲಿಂದ ಮೇಲೆ ನೋಡಿ ಮುಂದಕ್ಕೆ ಹೋಗೋಣ. ಓಕೆ, ಶೋರ್ ಶೋರ್. ಓಕೆ ಓಕೆ. ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರ ಭೀಷ್ಟ ವಾಪ್ತಿದ ಸಜ್ಜನಾನ ಅಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವ್ಯಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಭಾಷ್ಯದೀಪಿಕಾಚಾರ್ಯರಾದಂಥ ಭಾಷ್ಯದೀಪಿಕಾಚಾರ್ಯರು ಮತ್ತು ಜಿತಾಮಿತ್ರರನ್ನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಜಗನ್ನಾಥ ತೀರ್ಥರು, ಜಗನ್ನಾಥ ದಾಸರಲ್ಲ ಜಗನ್ನಾಥ ತೀರ್ಥರು ಕುಂಭಕೋಣದಲ್ಲಿ ಇದ್ದಾರೆ. ಸೊ ಇವರಲ್ಲಿ ನಿಂತು ಭಗವಂತ ಗುರು ಮಾಡಿದ ಆ ಉಪಕಾರ, ಗುರುಗಳ ಕರುಣದಿಂದ ನಾವು ಅವರ ಅನುಗ್ರಹವನ್ನ ಪಡೆಯೋಣ ಅಂತ ಹೇಳ್ತಾ ಶುರು ಮಾಡ್ತೀನಿ. ಇಲ್ಲಿ ನಾವು ನೆಕ್ಸ್ಟ್ ಏನು ಬಂದಿದೆ ಅಂದ್ರೆ 18th ಪದ್ಯ 18th ಪದ್ಯ 18th 19th ತಗೊಳ್ಳೋಣ. 18th 19th ಅಲ್ಲಿ ನಮ್ಗೆ ಕ್ವಶನ್ಸ್ಗಳು ಬರುತ್ತೆ. ಯಾಕೆ ಅಂದ್ರೆ ಆರೋಹಣ ಕ್ರಮ ಅವರೋಹಣ ಕ್ರಮ ಇತ್ಯಾದಿಗಳು ಇಟ್ಟು ಮಾಡಬೇಕಂದ್ರೆ ಕೃಷ್ಣನಿಂದ 24 ರೂಪಗಳು ತರುತ್ತಾರೆ. ಫಸ್ಟ್ 5 ರೂಪಗಳು ಆಯ್ತು, 5 ರೂಪಗಳು ಬೃಹತ್ ಸಂಹಿತೆಯಲ್ಲಿ ಹೇಳಿದ್ದಾರೆ, ತೈತ್ರಿಯದಲ್ಲಿ ಬಂದಿದೆ ಇತ್ಯಾದಿಗಳು ಹೇಳಿ ಆಚಾರ್ಯ ಹೇಳಿದ್ರೆ ಇದೆಲ್ಲ ನೋಡಿದ್ವಿ. ಇದೆಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಇಷ್ಟೇ ರೂಪಗಳು ಅಂತಿಲ್ಲ, ದೇವರು ಅನೇಕ ರೂಪ. ಯಾಕಂದ್ರೆ 6th ಸಂಧಿ ಫಸ್ಟ್ ಶುರು ಮಾಡಿದ್ದಾರಲ್ಲ, 30 ರೂಪದಿಂದ ಬಂದಿದ್ದಾನೆ ಇವನು ಅಂತ ಶುರು ಮಾಡಿದ್ದಾರಲ್ಲ. ಸೊ ಇವನು ಇನ್ನು ಎಂತೆಂಥ ರೂಪಗಳಲ್ಲಿ ಇದ್ದಾನೆ ಅಂದ್ರೆ 24 ಆಯ್ತು, 5 ರೂಪಗಳಾಯ್ತು. ಬಿಂಬರೂಪ, ಬಿಂಬರೂಪದಿಂದ ಮೂಲ ರೂಪ ಅಂತ ತಗೊಳ್ಳೋಣ. ಅವ್ರೆ ಅಲ್ಲಿಂದ ಬಂದದ್ದು ಅಂದ್ರೆ 5 ರೂಪಗಳು, 4 ಅಥವಾ 5 ರೂಪಗಳು ಅಂತ ನೋಡಿದ್ದೀವಿ. 5 ರೂಪ ಆದ ಮೇಲೆ ಪುಚ್ಚಂ ಪ್ರತಿಷ್ಠ ಅಂತ ಹೇಳಿದ, ಪ್ರತಿಷ್ಠ ಅಂತ ಕಾಲನ ಪುಚ್ಚ ಅಂತ ಕರೀತಾರೆ. ಅಲ್ಲಿ ಕಾಲು ಅಂತ ಲಾಸ್ಟ್ ಪದ್ಯದಲ್ಲಿ 17th ಪದ್ಯದಲ್ಲಿ ಆಗಿದೆ. ಸೊ ಅದನಿಂದ ಶುರು ಮಾಡ್ತಾ ಇದ್ದಾರೆ. ಸೊ ನಾವು ಆರೋಹಣ ಕ್ರಮನೂ ಇಲ್ಲ ಅವರೋಹಣ ಕ್ರಮವೂ ಇಲ್ಲ, ಸರಿ 12 ರೂಪ ಅಂತ ತಗೊಂಡು ಮಾಡೋಣ ಅಂದ್ರೆ ಅಲ್ಲಿ ದಾಮೋದರ ಬರ್ಬೇಕು. ದಾಮೋದರನ್ನು ಬಿಟ್ಟಾಯ್ತು. ಇನ್ ಬಿಟ್ವೀನ್ ಏನೋ ಒಂದು ಪದ್ಮನಾಭ ರೂಪದಿಂದ ಶುರು ಮಾಡ್ತಾ ಇದ್ದಾರೆ. ಸೊ ಇದು 11 ರೂಪ ಹೀಗೆ ಏನೋ ವಿಚಿತ್ರವಾಗಿ ಬರ್ತಾ ಇದೆ ಅಲ್ಲ ಅಂದ್ರೆ ಅದಕ್ಕೆ ಸಮಾಧಾನವಾಗಿ ನೋಡಿದ್ದೀವಿ. ಇಲ್ಲ, ಪಾದ ಅಂಬುದು ಇಟ್ ಈಸ್ ಮೆನ್ಷನ್ಡ್ ಪ್ರೀವಿಯಸ್ ಪದ್ಯದಿಂದ ಕಂಟಿನ್ಯೂಯೇಷನ್ ತಗೊಳ್ಳಿ. ಪುಚ್ಚಂ ಪ್ರತಿಷ್ಠಾ ಅಂತ ಆಗಿದೆಲ್ಲ, ಆ ಒಂದು ಪ್ರತಿಷ್ಠಾ ಅಂಬೋ ಶಬ್ದದಿಂದಲೇ ಅಲ್ಲಿ ಪಾದದಲ್ಲಿ ಇದ್ದಾನೆ ಅಂತ ಚಿಂತನೆಯಿಂದ ಶುರು ಮಾಡೋಣ. ಅದು ಒಂದಾದ್ರೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ, ನಮಗೆ ಮುಖ್ಯ ಇದು ನಾವು ಕರ್ಮಗಳಲ್ಲಿ ಇದನ್ನ ಬಳಸೋದಿಲ್ಲ. ಹೇಳೋಕೆ ಶಿವನಾರಾಯಣ ಅದು ಹೀಗೆ ಬಳಸ್ತೀವಿ ನಾವು ಈ ಕ್ರಮದಿಂದಲೇ. ಕರ್ಮ ಅಂದ್ರೆ ಬೇಸಿಕಲಿ ಆಚಮನ ಇತ್ಯಾದಿ. ಆಚಮನ ತಾನೇ ಮುಖ್ಯವಾಗಿ ಎಲ್ಲಾ ಕಡೆನು ಹೇಳ್ತಾರೆ, ಆಚಮನ ಮಾಡದೆ ಏನೂ ಇಲ್ಲ. ಸೊ ಆಚಮನ ಇತ್ಯಾದಿ ಈ ದೇವ್ ಯಾಕೆಂದ್ರೆ ದಟ್ ಈಸ್ ವಾಟ್ ಈಸ್ ರಿಯಲಿ ಸಮರ್ಪಣೆ. ನನಗೇಂತ ಮಾಡ್ತಾ ಇಲ್ಲ ಸ್ವಾಮಿ, ಅದೇ ನಾವು ಏನೋ ಸುಮ್ಮನೆ ಕೇಶವನಾರಾಯಣವಾದ ಅಂತ ನೀರು ಕುಡಿಯೋದು ಅಲ್ಲಿ ಇಲ್ಲಿ ಇಲ್ಲಿ ಇಡೋದು ಅಲ್ಲಿರೋ ಕೈಗಳನ್ನ ಇಲ್ಲಿ ಇಲ್ಲಿ ವಿನ್ಯಾಸಗಳು ಮಾಡ್ತೀವಿ ನಾವು. ಬಟ್ ಆಕ್ಚುಲಿ ಅದು ಮಾಡೋದು ಹೇಗೆ ಅಂದ್ರೆ, ಸ್ವಾಮಿ ನಾನು ಮಾಡೋದು ನನ್ನಲ್ಲಿ ನಿಂತು ನೀನೇ ಇದನ್ನ ಮಾಡಿಸ್ತಾ ಇದ್ದಿ, ನೀನು ಕೊಟ್ಟ ದೇಹ, ನೀನಿಟ್ಟ ತತ್ವ, ಇದು ಮುಂದೆ ಬರುತ್ತೆ, ನೀನಿಟ್ಟ ತತ್ವಾಭಿಮಾನಿಗಳು. ಸೊ ನೀನೇ ಮಾಡ್ಸೋ, ನಾನು ಸುಮ್ಮನೆ ನನ್ನ ಕರ್ಮ ಇಷ್ಟೊಂದು ಅನುಕೂಲ ಇಷ್ಟೊಂದು ಅನುಗ್ರಹ ಮಾಡ್ತಾ ಇದ್ದಿ ಅಂತ ಅವರಿಗೆ ಕರ್ಮ ಮಾಡ್ಲಿಕ್ಕೆ ಮುಂಚೆ ಚಿಂತನೆ, ಮುಂಚೆ ಕೊನೆ. ಅದಕ್ಕೆ ಆಚರಣೆ ಮಾಡೋರು ಆ ಕಾಲದಲ್ಲಿ ಇವಾಗಲೂ ಮಾಡ್ತೀವಿ, ಒಂದು ಕರ್ಮಕ್ಕೆ ಫಸ್ಟ್ ಕರ್ಮ, ಆಮೇಲೆ ಕರಿಷ್ಯ ಅಂತ ಹೇಳೋದು, ಆಮೇಲೆ ಸಮರ್ಪಣ ಅಂತ ಎರಡು ಮಾಡಿ ಇನ್ ಬಿಟ್ವೀನ್ ಬಂದ್ಬಿಟ್ಟಾನೆ ಅಂತ ಚಿಂತನೆ ಯಾವಾಗಲೂ ಶಾರ್ಟ್ಕಟ್ ನಮ್ದು. ಸೊ ಹಾಗೆ ಅಂದ್ರೆ ನೆನಪಲ್ಲಿ ಇರಬೇಕು, ನೀನು ನೆನಪು ಕೊಡ್ತಾ ಇರು ಕಂಟಿನ್ಯೂಸ್, ಯಾವಾಗ್ಲೂ ಆಚರಣೆ ಮಾಡ್ತಾ ಕೂತಿದ್ರೆ ಕರ್ಮ ಎಲ್ಲಿಂದ ಆಗೋದು. ಇದನ್ನ ಚೆನ್ನಾಗಿ ಜೀರ್ಣ ಮಾಡಿಸಿ, ಆ ಚಮು ಚೆಂದಾಗಿ ಜೀರ್ಣ ಮಾಡಿಸಿ ಪರಿಶುದ್ಧ ಮಾಡು ಅಂತ, ನೀರಿಂದ ಎಲ್ಲ ಜಾಗೆಯನ್ನು ಮುಟ್ಟುಕೊಳ್ಳೋದು. ಸುಮ್ಮನೆ ಸುಮ್ಮನೆ ಮುಟ್ಟುಕೊಳ್ತೀವಿ ನಾವು, ಸ್ವಲ್ಪ ನೀರು ತಗೊಂಡು ಎಲ್ಲ ಕಡೆನು ಶಾಸ್ತ್ರ ಅಂತ ಹೇಳ್ತೀವಿ, ಏನೋ ಒಂದು ಭಾವನೆ ಮಾಡಿ ಅಲ್ಲಿ 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 ಇದ್ದಾನೆ, ಇದೆಲ್ಲ ಪವಿತ್ರ ಆಯ್ತು, ಯಾಕೆ ಅವನು ಇದ್ದಾನೆ ಅಂತ ಹೇಳ್ಕೊಳ್ತ. ಇದು 24 ಆಯ್ತು ಅಥವಾ 12 ಆಗತ್ತೆ. ಈ 12 ಇಲ್ಲದೆ ಇದು ಯಾಕೆ ಅಂದ್ರೆ, ಮುಖ್ಯವಾಗಿ ಇದು ಉಪಾಸನೆ ಚಿಂತನಾಕ್ರಮ ಅಂತ ಇಲ್ಲಿ ಹೇಳೋದು ಉಪನಿಷತ್ತುಗಳಲ್ಲಿ ಚಿಂತನಾಕ್ರಮ. ಸೊ ಈ ಚಿಂತನಾಕ್ರಮದಲ್ಲಿ ಈ ದೇವರಲ್ಲಿ ತಾರತಮ್ಯ ಇಲ್ಲ ಅಂತ ನಮ್ಗೆ ಗೊತ್ತಲ್ಲ, ದೇವರೆಲ್ಲ ಒಂದೇ ಅಂತ ಗೊತ್ತು. ಆದ್ರೆ ಇಲ್ಲಿ ತಾತ್ವಿಕ ದೇವತೆಗಳನ್ನ ಇಟ್ಕೋಬೇಕು ಅಂತ ಏನು ಧನಪ ಸಕ ಅಲ್ಲಿ ಬಂದಿದೆ, ಏನು ಇದು ಹೇಳ ಮನದೊಳಗೋ ಧನಪ ಸಕ ನೆಕ್ಸ್ಟ್ ಅಲ್ಲೇ ಬರುತ್ತೆ, 19th ಬರುತ್ತೆ. ಅಲ್ಲಿ ಹಿಂಟ್ ಮಾಡಿದ ಧನ, ಯಾಕೆ ಸುಮ್ಮನೆ ಅಹಂಕಾರ ತತ್ವಗಳು ಅಂತ ಹೇಳದೆ, ಅದು ಧನಪ ಸಕ ಅಂತ ಹೇಳುವಾಗ ಆ ರುದ್ರದೇವರು ಆ ತತ್ವಾಭಿಮಾನಿಗಳನ್ನು ಇಟ್ಟು ಮಾಡಬೇಕು ಎಂಬುದನ್ನ ಸೂಚನೆ ಮಾಡಿದ್ದಾರೆ. ಸೊ ಹೀಗೆ ಈ ತಾರತಮ್ಯ ಪ್ರಕಾರ ನಮಗೆ ಮುಖ್ಯವಾದ ಪ್ರೇರಣೆ ನಮ್ಮ ಇಂದ್ರಿಯಗಳಿಂದ ಆಗಬೇಕು. ಇಂದ್ರಿಯಗಳಿಂದ ಆಗಬೇಕು ಅಂದ್ರೆ ಕೆಳಗಿಂದ ವಾಟ್ ಎವರ್ ವಿ ನಮ್ಗೆ ಏನು ಗೊತ್ತಿದೆಯೋ ಅದು ಮೂಲಕವಾಗಿ ಆಗ್ಬೇಕು. ಅಂದ್ರೆ ಕರ್ಮೇಂದ್ರಿಯ ಇಲ್ಲ, ಜ್ಞಾನೇಂದ್ರಿಯನ್ನ ತಕೊಳ್ತಾ ಇದ್ದಾರೆ. ಸೊ ಜ್ಞಾನೇಂದ್ರಿಯ ತಗೊಳ್ಳುವಾಗ ಕೆಲವೊಮ್ಮೆ ಇದು ಉಪನಿಷತ್ಗಳಲ್ಲೂ ಗ್ರಹಗಳು ಎಷ್ಟು ಗ್ರಹಗಳು ಅಂದ್ರೆ ನಮ್ಮನ್ನ ಕಂಟ್ರೋಲ್ ನಮ್ಮನ್ನ ಸೆಳೆದು ಮಾಡಿಸುವಂತದ್ದು ಅಂದ್ರೆ ಇಂದ್ರಿಯಗಳು ಅಂತ, ಅದು ಏನೊಂದು 5 ಅಂತ ಹೇಳಲ್ಲ, 7 ಅಂತ ಹೇಳ್ತಾರೆ. ಸೊ ಏನೋ ಒಂದು ಉಪಾಸನೆಯಲ್ಲಿ ಕೈ ಎಂಬುದು ಜ್ಞಾನೇಂದ್ರಿಯದಲ್ಲಿ ಕೈಯಿನಿಂದ ಮಾಡಬೇಕು, ಕೈಯಿನಿಂದ ಎಲ್ಲವೂ ಕಾರ್ಯಗಳು, ನಾವು ಏನಾರು ಮಾಡಬೇಕು ಅಂದ್ರೆ ಕೈ ಬೇಕು, ಕೈಯಿಂದ ಧರ್ಮ ಕರ್ಮ ಮಾಡಬೇಕು. ಸೊ ಅದಕ್ಕೆ ಕರ್ಮೇಂದ್ರಿಯದಲ್ಲಿ ಒಂದಾದ್ರೆ ಅದೇ ಜ್ಞಾನಕ್ಕೇನೋ ಸಾಧನ ಆಗುತ್ತೆ, ಚಿಂತನೆ ಬಂದಾಗ ಕೈಯಿಂದ ಮಾಡಬೇಕು. ಅದಕ್ಕೆ ನಾವು ಕೈಯಲ್ಲಿ ಚಕ್ರ ಮುದ್ರೆಯನ್ನ ಕೈಗಳ ಚಕ್ರ ಶಂಖ ಹಾಕೊಂಡು ನಾವು ಮಾಡೋದೇ, ಆ ಮುದ್ರೆಗಳನ್ನ ಧರಿಸಿ ದೇವರಿದ್ದಾನೆ ನೆನಪಿಗೆ ಮಾಡ್ತೀವಿ. ಕರ್ಮದಿಂದಲೇ ಜ್ಞಾನ ಆಗತ್ತೆ, ಕರ್ಮದಿಂದ ಶುದ್ಧಿ ಜ್ಞಾನ ಆಮೇಲೆ ಆಗತ್ತೆ. ಸೊ ಅದನ್ನಿಂದ ಶುರು ಮಾಡಬೇಕು ಅಂತ ಪದ್ಮನಾಭನು ಪಾಣಿಯೊಳಗಿಹ ಅಂತ ಅಲ್ಲಿ ಆ ಉಪಾಸನೆ ಕ್ರಮ ಇದು. ಸೊ ಕೈಯಿನಿಂದ ಶುರು ಮಾಡಿ ಆ ಒಂದೊಂದು ಹೈಯರ್ ಆರೋಹಣ ಕ್ರಮ ಪ್ರಕಾರ ಹೋಗ್ತಾ ಇದ್ದಾರೆ ಅಂತ ಅಲ್ಲಿ ಪದ್ಮನಾಭನು ಪಾಣಿಯೊಳಗೆ ಕಾಲು ಬಂದಿಲ್ಲ ಅಂತ ಹೇಳಿದ್ದವ್ರಿಗೆ ಹಿಂದೆ ಪದ್ಯದಿಂದ ಪ್ರತಿಷ್ಠಾ ಎಂಬ ಪದ್ಯ ಪುಚ್ಚಂ ಪ್ರತಿಷ್ಠಾ ಅಂತ ಹೇಳಿದಾರಲ್ಲ ಅಲ್ಲಿಂದ ತಕೊಂಡ್ ಬನ್ನಿ. ಸೊ ಅಲ್ಲಿನ ಪಾದ ಅಂತ ಆಯ್ತು, ಇಲ್ಲಿ ಕೈಯಿಂದ ತಕೊಂಡು ತಿರ್ಗಾನು ಶಂಕರ್ ದಾಮೋದರನನ್ನ ನಾವು ತಿರ್ಗಾನು ಅಲ್ಲಿ ಹೇಳ್ತಾರೆ. ಸೊ ಹೀಗೆ ಪದ್ಮನಾಮ ಪಾಣಿಯೊಳಗೆ ವದನಲಿಸಿ ಹೀಗೆ ಈ ರೀತಿಯಿಂದ ಅದನ್ನ ಸಮರ್ಥನೆ ಮಾಡಿದ್ದಾರೆ. ಇದಕ್ಕೆ ಪ್ರಮಾಣಕ್ಕೆ ಇನ್ನೊಂದು ನಮ್ಗೆ ಬರುವಂತಹ ಸಂದೇಹವನ್ನು ಅದರಲ್ಲಿ ಅದು ನೋಡಿದ್ದೀವಿ. ಯಾವುದು ಅಂದ್ರೆ ನಾವು ಬೆರಳುಗಳು ಇದು ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಯಥಾಕ್ರಮ ಅಂತ. ಯಥಾಕ್ರಮ ಅಂದ್ರೆ ಶಬ್ದ ಸ್ಪರ್ಶ ರೂಪ ಅಲ್ವಾ, ಶಬ್ದ ಸ್ಪರ್ಶ ರೂಪ. ಸೊ ಹೀಗೆ ಕ್ರಮ ಮಾಡಿದ್ರೆ ಅಲ್ಲಿ ಏನಾಗತ್ತೆ ನಮ್ಗೆ ತೊಂದರೆ, ಮಧುಸೂದನನಿಗೇನು ತ್ರಿವಿಕ್ರಮನಿಗೇನು ಉಲ್ಟಾಪಲ್ಟಾ ಮಾಡಿಬಿಡ್ತಾರೆ. ಇದೇ ಕ್ರಮದಲ್ಲಿ ಬರುವಾಗ ಮಧುಸು ಅದಕ್ಕೆ ಪ್ರಮಾಣ ಆಚಾರ್ಯರ ಹಾಗೆ ನಮಗೆ ಕೆಲವು ಪುಸ್ತಕಗಳಲ್ಲಿ ಆಚಮನ ಪುಸ್ತಕಗಳು ಇರ್ಬೋದು ಅಥವಾ ಇಲ್ಲಿನೂ ಕೆಲವು ವ್ಯಾಖ್ಯಾನ ಇರ್ಬೋದು, ಐ ಡಿಡ್ ನಾಟ್ ಚೆಕ್ ಇಟ್. ಅಲ್ಲಿ ಉಲ್ಟಾ ಸ್ವಲ್ಪ ಕೊಟ್ಟಿದ್ದಾರೆ, ಅದು ಆಗೋದಿಲ್ಲ. ಅದಕ್ಕೆ ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಿ ಆಚಾರ್ಯರು ಮಹಾತ್ಮ್ಯ ಎಂಬ ಒಂದು ಗ್ರಂಥವನ್ನ ಕೊಟ್ ಮಾಡ್ತಾರೆ. ಯಾವಲ್ಲಿ ಯಾವ ತತ್ವದಲ್ಲಿ ಯಾವ ದೇವರ ರೂಪ, ಇದು ಕ್ರಮ, ಇದನ್ನ ನಾವು ಚೇಂಜ್ ಮಾಡೋ ಹಂಗಿಲ್ಲ. ಇದು ಎಲ್ಲದಲ್ಲಿ ನೋವು, ನೀವು ಉಪಾಸನೆ ಕ್ರಮದಲ್ಲಿ ಮಾತ್ರ ಇಲ್ಲ, ತತ್ವದಲ್ಲಿ ಇರುವಂತಹ ರೂಪಗಳ ಇದು ಹೀಗೆ ತಗೋಬೇಕು. ಸೊ ಹಸ್ತಗತ ಪದ್ಮನಾಭೋ ಹಿ ಋಷಿಕೇಶೋ ಮುಖೇ ಸ್ಮೃತ ಶ್ರೀಧರೋ ನಾಸಿ ಜಿಹ್ವಾಯಾಂ ವಾಮನೋಸ್ತಿ ತ್ರಿವಿಕ್ರಮೋ ತ್ವಚ್. ತೊಕ್ಕಲ್ಲಿ ತ್ರಿವಿಕ್ರಮ ಅಕ್ಷ ದ ಕಣ್ಣು ಅಕ್ಷಯೋರ್ ಮಧು ದ್ವೇಷಿ ಅದು ಅಕ್ಷ ಕಣ್ಣು ಮಾಡಬೇಕಾದ ಮಧು ಅಂತೆ ಕಾಣುವ ವಿಷಯಗಳನ್ನ ಬಿಟ್ಟು ದೂರ ಇರಬೇಕು. ಅದಕ್ಕೆ ಮಧು ದ್ವೇಷಿ ಅಂತ ಅಲ್ಲಿ ಕೊಟ್ಟು ವಿಷ್ಣು ಜ್ಞೇಯ ಮತ್ತೆ ಸುಖಕರ ಅಂತ ಇದನ್ನ ಹೇಳಿದ್ದಾರೆ. ಇನ್ನೊಂದು ನಾವು ವಿಜಯದಾಸರ ಸುಳ ನೋಡು, ತನ್ನ ಕ್ರಿಯೆ ತಿಳಿಯಲು ವಿಜಯ ವಿಠಲರೇಯ ಹೃದಯದಿ ಪೊಳೆವ ಅಂತ ಹೇಳ್ತಾ, ತನ್ನ ಕ್ರಿಯೆ ತಿಳಿಯಲು ಅವನ ಕ್ರಿಯೆ ಅದನ್ನೇ ದಟ್ ಸಖಿ ಆಗತ್ತೆ. ತನ್ನ ಕ್ರಿಯೆ ದೇವರು ಅಲ್ಲಲ್ಲಿ ನಿಂತು ಸುಮ್ಮನೆ ನಾವು ಮಾಡ್ತೀವಿ ಅಂದ್ರೆ ಮಾಡೋದು ಒಂದು ಯತ್ನ, ಒಂದು ಪ್ರಯತ್ನ. ನಾವು ಕೇಶವನಾರಾಯಣ ಮಾಧವ ಗೋವಿಂದ ಹೀಗೆ ಬೇಗ ಬೇಗ ಮಾಡ್ತಾ ಇದ್ದೀವಲ್ಲ ರೀ, ಏನು ಅಂದ್ರೆ ಇದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನ ಮಾಡುವ ಮೂಲಕವಾಗಿ ಒಳಗೆ ಇರುವಂತ ಒಳಗೆ ಇರುವಂತ ಸತ್ವ ಗುಣವನ್ನ ಅವನು ಜೀವದಲ್ಲಿ ಇರುವಂತ ಭಕ್ತಿ ಇತ್ಯಾದಿಗಳನ್ನ ಅವನು ಅಭಿವ್ಯಕ್ತ ಮಾಡ್ತಾನೆ. ಇದು ನಾವು ಒಂದು ಪ್ರಯತ್ನ ಮಾಡುವ ಸ್ಟೇಜ್ ಅಲ್ಲೇ ಇನ್ನೂ ಇದ್ದೀವಿ. ಸೊ ಹೀಗೆ ಯಾವಾಗ ಅವನ ಕ್ರಿಯೆ ತಿಳಿಯಲು ಚೆಂದಾಗೆ ತಿಳಿಯಲು, ಇವಾಗ ಶಬ್ದದಿಂದ ತಿಳಿಯುತ್ತಾ ಇದೆ, ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ತನ್ನ ಕ್ರಿಯೆ ತಿಳಿಯಲು ವಿಜಯ ವಿಠಲರೇ ಹೃದಯದಿ ಪೊಳೆವ ಅಂತ ಹೇಳಿದ್ದಾರೆ. ಇದು ಮಾಡೋದು ಯಾವ್ದಕ್ಕೆ, ಇದು ಮಾಡಿ ನಾವೇನು ಜಪಕ್ಕೆ ಹೋಗ್ತೀವಿ, ಯೂಶ್ಲಿ ನಮ್ಮಂಥವ್ರು ಮಾಡೋದು ಆಚರಣೆ ಇತ್ಯಾದಿಗಳೆಲ್ಲ ಮಾಡಿ ಜಪ ಶುರು ಮಾಡ್ತೀವಿ. ಸೊ ಹೀಗೆ ನಾವು ಸರಿಯಾಗಿ ಏನೋ ಒಂದು ಚೂರು ನೆನಪಿಟ್ಟುಕೊಂಡು ಹೀಗೆ ಮಾಡಿದಾಗೆ ನಮಗೇನೋ ಹೃದಯದಲ್ಲಿ ಪೊಳೆವ ಅಂದ್ರೆ, ನಾವು ಜಪ ಮಾಡುವಾಗ ಮನಸ್ಸಲ್ಲಿ ಚಿಂತನೆ ದೇವ ರೂಪ ಮಾಡುವಾಗ ಅಲ್ಲಿ ನಾವು ಆ ಒಂದು ಒಂದು ನಾವು ಪ್ರಯತ್ನದಿಂದ ಇದನ್ನ ಗ್ರಹಣೆ ಮಾಡ್ತೀವಿ. ಪಾದ ಇದು ಇತ್ಯಾದಿಗಳೆಲ್ಲ ಏನೋ ನಿಮ್ಗೆ ಏನು ಕೃಷ್ಣ ರೂಪನೋ ವಿಠಲ ರೂಪನೋ ವೆಂಕಟರಮಣ ರೂಪವೋ ಏನೋ ಒಂದು ನೀವು ಮಾಡ್ತೀರಾ, ಕೃಷ್ಣ ಷಡಕ್ಷರ ಮಂತ್ರ ಇತ್ಯಾದಿ ಮಾಡುವಾಗ ಏನೋ ಒಂದು ಒಂದು ರೂಪವನ್ನೇ ನೋಡಕ್ಕಾಗತ್ತೆ. ಅದಷ್ಟೇ, ಅಟ್ಲೀಸ್ಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟುವರ್ಡ್ಸ್ ಕಣ್ಣು ಮುಚ್ಚಿಕೊಂಡು ಎಲ್ಲಿ ಹೋಗಿದ್ದೀವಿ ಏನು ಮಾಡಿ ಈ ತರ ಚಿಂತನೆ ಬಾರದೆ ಏನೋ ಒಂದು ದೇವರ ರೂಪ ಬರುತ್ತೆ. ದೇವ್ರ ರೂಪ ಏನ್ರಿ, ದೇವ್ರ ರೂಪ ಬರುತ್ತೆ ರೀ, ಆಮೇಲೆ ಏನೋ ಯೋಚನೆ ಆಗುತ್ತೆ. ಅದಕ್ಕೆ ವಿಜಯದಾಸರು ಏನ್ ಹೇಳಿದ್ದಾರೆ, ಆ ವಿಗ್ರಹವನ್ನ ಗುರುಗಳಿಂದ ಪಡೆದ ವಿಗ್ರಹ, ನಮ್ಮ 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 ಮನೆಗಳಲ್ಲಿ ನಮ್ಮ ಹಿರಿಯರು ಕೊಟ್ಟ ವಿಗ್ರಹ ಅಂತ ಕೊಳ್ಳೋದು, ಆ ವಿಗ್ರಹವನ್ನ ಕಣ್ಣು ತೆಗೆದ ನೋಡೋದು, ಕಣ್ಣು ಮುಚ್ಚೆ ಮಾಡ್ಬೇಕು ಅಂತಿಲ್ಲ, ಕಣ್ಣು ತೆಗೆದು ಆ ವಿಗ್ರಹವನ್ನ ನೋಡೋದು, ನೋಡಿದಿರ್ಗ ಮುಚ್ಚೋದು, ಆ ವಿಗ್ರಹವನ್ನ ನೋಡುತ್ತಾ ಅಲ್ಲಿ ಮನಸ್ಸಿಡ್ಲಕ್ಕೆ ಪ್ರಯತ್ನ. ಸೊ ಹೀಗೆ ಹೀಗೆ ನಾವು ಮಾಡಬೇಕು. ಸೊ ಅದಕ್ಕೆ ತನ್ನ ಕ್ರಿಯೆ ತಿಳಿಯಲು ವಿಜಯ ವಿಠಲರೇಯ ಹೃದಯದಿ ಪಡೆವ. ಈ ನಮ್ಮ ನಿಮಗೇನು ಏನೋ ಅವ್ರು ನಾವು ಚಿಂತನೆ ಮಾಡುವ ಇದು ವಿಗ್ರಹವು ನಮಗೆ ಸಿಕ್ಕತ್ತೆ. ಅದಕ್ಕೆ ದಟ್ ಈಸ್ ದ ಪರ್ಪಸ್ ಆಫ್ ಇಟ್. ಸೊ ಹೀಗೆ ನಾವು ಕೈಯಿನಿಂದ ಶುರು ಮಾಡಿ ಇಲ್ಲಿ ವಿಷ್ಣು ನಾಮಕ ಶ್ರವಣ ಎಂದೆನಿಸಿ ಅಷ್ಟು ತನಕ ನಾವು ಬಂದಿದ್ದೀವಿ. ಸೊ ಇಲ್ಲಿ ಮುಖ್ಯವಾಗಿ ತ್ರಿವಿಕ್ರಮ ತ್ವಕ್ ದೇಶದಿ ಇದನ್ನೇ ಇಟ್ಕೋಬೇಕು ನಾವು. ತ್ವಕ್ ದೇಶದಿ ತ್ರಿವಿಕ್ರಮನು ಮಧುವಿರೋಧಿಯು ಲೋಚನದಿ ಕರ್ಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸಿ. ಅದಾದ ಮೇಲೆ ಇದು ನೆಕ್ಸ್ಟ್ ಪದ್ಯ. ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಹೇಗುತ್ತೆ ಅಂತ, ಕೆಳಗಿಂದ ಬರ್ತಾ ಇದೆಲ್ಲ. ಸೊ ಕೆಳಗಿಂದ ಬಂದಾಗ ನಮ್ಮ ವಿಷ್ಣು ಆಯ್ತು, ವಿಷ್ಣು ಆದ ಮೇಲೆ ಸ್ವಲ್ಪ ಕೆಳಗಿಂದ ಬಂದಾಗ ಏನಾಗುತ್ತೆ, ವಿಷ್ಣು ಆದ ಮೇಲೆ ನಮ್ಗೆ ಬರುವಂತದ್ದು ಗೋವಿಂದ ಬರಬೇಕು. ಸೊ ಅಲ್ಲಿ ಶುರು ಮಾಡ್ತಾರೆ, ಮನದೊಳಿಗ ಗೋವಿಂದ ಮಾಧವ. ಇದು ನಾವು ನೋಡಿದ್ದೀವಿ. ಇದು ಒಂದೊಂದಕ್ಕೇನು ಆಕ್ಚುಲಿ ವ್ಯಾಖ್ಯಾನಗಳಲ್ಲಿ ಹೋಗಿ ನೋಡಿದಾಗ ಈ ಒಂದು ಶಬ್ದಗಳಿಗೆ, ಇದು ನಾವು ವಿಷ್ಣು ಸಹಸ್ರನಾಮ ನೀವೆಲ್ಲರೂ ಬರ್ತಾ ಇದ್ದೀರಾ, ಅದಕ್ಕೆ ತಿರ್ಗಾ ರೆಪಿಟೇಷನ್ ಆಗತ್ತೆ ಅಂತ ನಾನು ಬಿಟ್ಟೆ. ಒಂದೊಂದು ಹೆಸರಿಗೇನು ಹೀಗೆ ಪದ್ಮನಾಭನು ಅಂತ ಅಂದ್ರೆ ಪದ್ಮನಾಭ, ಪದ್ಮನಾಭ ಅಂದ್ರೆ ಆ ಭಗವಂತನ ರೂಪ, ಪದ್ಮನಾಭ ರೂಪವನ್ನ ಪದನೀಯತ್ವ. ಅವನು ಯಾರನ್ನ ಹೊಂದಬೇಕು, ಮಾರ್ಗವು ಅವನೇ, ಆ ಒಂದು ಗಮ್ಯಸ್ಥಾನವು ಅವನೇ ಇದಾನ್ ಪದ್ಮನಾಭ ಅಂತ ಒಂದು. ಇನ್ನೊಂದು ಬಂದು ಪದ್ಮನ ಅಂದ್ರೆ ಕಮಲಕ್ಕೆ ಅಭಾ ಅಂದ್ರ ಪ್ರಕಾಶವನ್ನ ಕೊಡುವನು, ಕಾಂತಿಯನ್ನ ಕೊಡುವ ಸೂರ್ಯ ಅಂತ ಅರ್ಥ. ಸೊ ಹಾಗೆ ಅವನು ಲಕ್ಷ್ಮೀ ದೇವಿಯ ಕಮಲ, ಅಲ್ಲಿ ಬೆಳಕಂತೆ ಇರುವವನು ಸೌ ಪದ್ಮನಾಭ ಅಂತ. ಇನ್ನೊಂದು ಚತುರ್ಮುಖವನ್ನ ನಾಭಿ ಕಮಲದಲ್ಲಿ ಅಪದ್ಮ ಅಪದ್ಮದಲ್ಲಿ ಆ ನಾಭಿ ಪದ್ಮ ನಾಭಿಯಿಂದ ಬಂದ ನಾಭಿಯ ಆಶ್ರಯ ಅಲ್ಲಿಂದ ಬಂದ ಕಮಲ ಲಕ್ಷ್ಮಿ ಅಲ್ಲಿಂದ ಚತುರ್ಮುಖನನ್ನ ಸೃಷ್ಟಿ ಮಾಡಿದ. ಸೊ ಎಲ್ಲರಿಗೂ ಆಧಾರ ಸ್ಥಾನ, ಅವನೇ ಆಶ್ರಯ. ಅದೇ ಕೃಷ್ಣ ಹೇಳುವಂತೆ ಅವನೇ ವಿಶೇಷವಾಗಿ ಒಂದು ಆಶ್ರಯನಾಗಿರುವವನು, ಎಲ್ಲರಿಗೂ ಅವನೇ ಸಪೋರ್ಟ್, ಎಲ್ಲ ಕರ್ಮಕ್ಕೇನು ಅವನೇ ಮಾಡಿಸ್ತಾನೆ ಅಂಬೋದು. ಅವನೇ ಸ್ವತಂತ್ರ ಕರ್ತ ಅಂಬೋದೇ ಅವನೇ ಆಶ್ರಯ. ಅವನನ್ನು ಆಶ್ರಯಿಸಿ ನಾವು ಇರೋದು ಅಂದ್ರೆ ಅದೇ ಅವನೇ ಅವನನ್ನ ಅವನೇ ಎಲ್ಲ ನಮ್ಮಲ್ಲಿ ನಿಂತು ಮಾಡುತ್ತಾನೆ ಅಂಬೋದೇ ಆಗತ್ತೆ. ಅದು 18ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿನೂ ಹಾಗೆ ಹೇಳಿದ್ದಾರೆ, ಅವನೇ ಮತ್ತರ, ಇದು ಎರಡನ್ನು ಹೇಳಿದ್ದಾರೆ. ಸೊ ಹೀಗೆ ಆ ಪದ್ಮನಾಭ ಆಯಿತು ಅಂದ್ರೆ ಋಷಿಕೇಶ, ನಮ್ಮ ಇಂದ್ರಿಯಗಳಲ್ಲೆಲ್ಲ ನಿಯಮಿಸುವನು ಅಂತ ಒಂದು ಸ್ಥೂಲವಾದ ಒಂದು ಅರ್ಥ. ಇನ್ನು ಅನೇಕ ಅರ್ಥ ನಾವು ನೋಡಿ. ಶ್ರೀಧರ ಅಂತ ಹೇಳುವಾಗ ಆ ಒಂದು ಲಕ್ಷ್ಮಿಯಲ್ಲಿ ನಿಂತಿರುವಂತಹ ರೂಪ, ಅದು ಶ್ರೀ ಆಗಿ ಶ್ರೀಯಲ್ಲಿ ಆ ಶ್ರೀಯನ್ನ ಧಾರಣೆ ಮಾಡಿರುವಂತಹ ಸಂಪತ್ತನ್ನ ಧಾರಣೆ ಮಾಡಿರುವವನು ಇವನೇ ಆಗ್ತಾನೆ ಅಂದ್ರೆ ಶ್ರೀಧರ ಅಂತ. ಅದೊಂದು ಶ್ರೀ ಸಂಪತ್ತು, ಅದನ್ನ ದೇವಿ ಸಂಪತ್ತು, ಇದನ್ನ ಧಾರಣೆ ಮಾಡಿ ಲಕ್ಷ್ಮಿಯನ್ನು ಲಕ್ಷ್ಮಿಗೇನು ಒಡೆಯ ಅಂಬೋದು ಆಗತ್ತೆ. ಸೊ ಆದ ಮೇಲೆ ವಾಮನ ಅಂಬೋದು, ವಾಮನ ರೂಪ ಭಗವಂತನನ್ನ ಸೌಂದರ್ಯ ಪ್ರದನಾದ ಅವನ ಕಣ್ಣಲ್ಲಿ ಇದ್ದು, ಕಣ್ಣಲ್ಲಿ ಮತ್ತು ಹೃದಯದಲ್ಲಿ ಇರುವಂತ ಕುಳ್ಳಗಾಗಿರೋನು ಅಂತ ಹೇಳ್ತೀವಲ್ಲ, ಆ ಬಿಂಬರೂಪ ಅಂಗುಷ್ಟ ಪ್ರಮಾಣದಲ್ಲಿ ಇದ್ದಾನೆ ಅಂತ ಅವನು ವಾಮನ ಅಂತ ಅದು ಕಠೋಪನಿಷತ್ತಲ್ಲಿ ಹೇಳಿದ್ದಾರೆ. ವಾಮನ ಹೃದಯದಲ್ಲಿ ಇದ್ದಾನೆ ಅಂತ ಆ ಚಿಂತನೆ, ಕಣ್ಣಲ್ಲಿ ಇದ್ದಾನೆ ಅಂತ ಅನ್ನೋ ಚಿಂತನೆ, ಹೀಗೆ ಹೀಗೆ ಮಾಡ್ತೀವಿ. ಸೊ ಆಮೇಲೆ ತ್ರಿವಿಕ್ರಮ ಅಂಬೋದು ಮೂರು ಪಾದದಿಂದ ಎಲ್ಲವನ್ನು ಅಳೆದವ, ನಮ್ಮ ಒಳಗೆ ಆ ಮೂರನೇ ಪಾದ ಆ ಬಲೆಯಲ್ಲಿ ಇಟ್ಟಂತೆ ನಮ್ಮಲ್ಲಿನೂ ನಮ್ಮ ಒಳಗೆ ಬಂದವನು ನಿಲ್ಲಬೇಕು ಅಂದ್ರೆ ಹೊರಗೆ ವ್ಯಾಪ್ತನಾಗಿದ್ದವನೇ ಒಳಗೇನೋ ಇದ್ದಾನೆ ಎಂಬುದಕ್ಕೆ ತ್ರಿವಿಕ್ರಮ ಒಂದು ಆಗತ್ತೆ. ಸೊ ಆಮೇಲೆ ಮಧುಸೂದನ ಅಂತ ಇವಾಗ ನೋಡಿದ್ದೀವಿ. ಮಧುಸೂದನ ಆದ ಮೇಲೆ ಆಮೇಲೆ ವಿಷ್ಣು ಅಂಬೋದು ಎಲ್ಲರಿಗೆ ಗೊತ್ತು, ವಿಷ ಎಲ್ಲರೆಲ್ಲ ಪ್ರವೇಶ ಮಾಡಿ ಎಲ್ಲದಲ್ಲಿನೂ ಅವನು ಇರುವವನು ಅಂತ ವಿಷ್ಣು ನಾಮಕ ಶ್ರವಣೇಂದ್ರ ಅಂತ ಹೇಳಿ. ಆಮೇಲೆ ಮನದೊಳಗೆ ಗೋವಿಂದ, ಗೋವಿಂದ ಶಬ್ದಕ್ಕೆ ಅನೇಕ ಅರ್ಥ. ಗೋ ಎಂಬುವ ಶಬ್ದದಿಂದ ದಶಾವತಾರವನ್ನು ಬನ್ನಂಜಾಚಾರ್ಯರು ಚೆನ್ನಾಗಿ ಹೇಳಿದ್ದಾರೆ. ಸೊ ಅದನ್ನಿಂದ ಹೊಂದುವವನು, ಹೊಂದಲ್ಪಡುವವನು ಅಂದ ವೇದಗಳಿಂದ ವೇದದಿಂದ ಪ್ರತಿಪಾದ್ಯನಾಗುವನು ಎಂಬುದು ಬರುತ್ತೆ ಮನದೊಳಗೆ ಗೋವಿಂದ. ಆಮೇಲೆ ಮಾಧವ ಅಂದ್ರೆ ಅವ ಯಾರಿಗೆ ತಿರ್ಗಾ ಲಕ್ಷ್ಮಿ ಇದೆ ಇಟ್ಕೊಳ್ಳೋದು, ಮಾಧವ ಅಂದ್ರೆ ಲಕ್ಷ್ಮಿಗೆ ಒಡೆಯ ಅಂಬೋದು. ಆಮೇಲೆ ಇನ್ನೊಂದು ಅವನಿಗೆ ಭಯ ಇಲ್ಲ, ಅವನಿಗೆ ಭಯ ಅಂಬೋದೇ ಇಲ್ಲ ಅಂಬೋದಕ್ಕೇನು ಮಾಧವ ಅಂತ ಹೇಳೋದು. ಆಮೇಲೆ ಇನ್ನೊಂದು ಅದು ಜೊತೆ ಜೊತೆಯಲ್ಲಿ ಇಲ್ಲಿ ಏನು ವಿಶೇಷ ಅಂದ್ರೆ ಧನಪಸಖ ಅಂತ ಬಂದಿದೆ. ಧನಪಸಕ ಇಲ್ಲಿ ಯಾಕೆ ಬರಬೇಕು? ಧನಪಸಕ ತತ್ವದೊಳು ಅಂದ್ರೆ ಅಹಂಕಾರದೊಳು ಅಂತ ಹೇಳ್ಬೋದಲ್ಲ, ಮನದೊಳು ಮನಸ್ಸಾಯ್ತು ಅಂದ್ರೆ ಮನಸ್ಸು ಅಹಂಕಾರ ಅಂತ ಹೇಳ್ಬೋದಲ್ಲ. ಹೇಳದೆ ಧನಪಸಕ ಅಂದ್ರೆ ಧನಪ ಅಂದ್ರೆ ಕುಬೇರನ ಮಿತ್ರ ಅಂದ್ರೆ ರುದ್ರದೇವರು. ಎಲ್ಲಿಂದ ಇಲ್ಲಿ ರುದ್ರದೇವರು ಎಲ್ಲಿಂದ ಇಲ್ಲಿ ಬಂದ್ರು ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಸೂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ತರ ಯಾವಾಗ್ಲೂ ಜಯಾಪತಿ ಹೀಗೆಲ್ಲ ಬಂದಾಗ ಲಕ್ಷ್ಮೀ ಸಹಿತವಾಗಿ ಚಿಂತನೆ ಮಾಡಬೇಕು ಅಂತ ಹೇಗೆ ಹೇಳ್ತಾರೋ, ಇಲ್ಲಿ ದೇವರು ಮಾಡುವಂತ ಕ್ರಿಯೆ ಹೇಗಿದೆ ಅಂದ್ರೆ ಅವನು ದೇವತೆಗಳ ಮೂಲಕ ಮಾಡ್ತಾನಂತ. ಇದು ಐತ್ರೇಯ ಭಾಷೆಯಲ್ಲಿ ಬರುತ್ತೆ. ಸೊ ಇದು ಎಲ್ಲದಕ್ಕೇನು ಹಾಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಸೊ ಒಂದೊಂದಿಗೇನು ಹೇಳಿದಾಗೆ ಒಂದು ಸೂರ್ಯನನ್ನ ಉದಾಹರಣೆಗೆ ತಗೊಳ್ತಾ, ಸೂರ್ಯ ಅಂದ್ರೆ ಮನದೊಳಗೆ ಗೋವಿಂದ ಇದು ಬರುತ್ತೆ ನೋಡಿ. ಶ್ರವಣದಲ್ಲಿ ಶ್ರವಣ ಲೋಚನ ಇತ್ಯಾದಿಗಳೆಲ್ಲ ಬಂತಲ್ಲ, ಅಲ್ಲಿನೂ ಆಯಾ ತತ್ವಕ್ಕೆ ತಕ್ಕಂತೆ ಆ ದೇವತೆಗಳನ್ನ ಇಟ್ಕೋಬೇಕು ಅಂತ ಹೇಳಿದಾಗ ಇದಕ್ಕೆ ಒಂದು ವಿಶೇಷ ಯಾಕೆ ಇದು ಯಾಕೆ ಆಗತ್ತೆ ಅಂದ್ರೆ ದೇವರ ವ್ಯಾಪಾರ ಅದೇ ಅದಕ್ಕೆ ನಾವು ಅದು ಬಂತಲ್ಲ ಏನು ಏನು ನಾವು ತನ್ನ ಕ್ರಿಯೆ ತಿಳಿಯಲು ವಿಜಯ ವಿಠಲರೇಯ ಹೃದಯದಿ ಪೊಳೆವ. ತನ್ನ ಕ್ರಿಯೆ ಅವನ ಕ್ರಿಯೆ ಏನು ಮಾಡ್ತಾನೆ ಅದಕ್ಕೆ ವ್ಯಾಪ್ತಿ ವ್ಯಾಪಾರ ಮುಂಚೆನೆ ಫಸ್ಟ್ ಬಂತು. ವ್ಯಾಪ್ತಿ ವ್ಯಾಪಾರಗಳನ್ನ ತಿಳಿಯಬೇಕು ಅಂತ ಅಲ್ಲಿ ಒಂದು ಮಾತು ಬಂತು. ಸೊ ಇಲ್ಲಿ ವ್ಯಾಪ್ತಿ ಆಯ್ತು, ವ್ಯಾಪಾರ ಏನು ತನ್ನ ಕ್ರಿಯೆ ತಿಳಿಯಲು ವಿಜಯ ವಿಠಲ ಪೊಳೆವ ಅಂದ್ರೆ ಇದು ಏನಾಯ್ತು ಇಲ್ಲಿ ನಮ್ಗೆ ಅಂದ್ರೆ ಹೇಳ್ತಾರಲ್ಲಿ ಐತರೆ ಭಾಷೆಯಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ ಸೂರ್ಯ ಇದು ನಾವು ಹಿಂದೆನು ನೋಡಿದ್ವಿ. ಸೂರ್ಯ ಯಾಕೆ ಹೊರಗೆ ಇದ್ದು ಬೆಳಕನ್ನ ಚೆಲ್ಲುತ್ತಾನೆ? ಆಮೇಲೆ ನಮ್ಮ ಅಲ್ಲಿ ಇರುವಂತ ಎಷ್ಟ ಎಂ ಪುರುಷ ಎಷ್ಟ ಸಾವ ಆದಿತ್ಯಾಸ ಏಕ ಅಂತ ಹೇಳೋ ಮೂಲಕ ಇಲ್ಲಿ ಇರೋನೆ ಅಲ್ಲಿ ಇದ್ದಾನೆ ಅಂತ ಹೇಳೋದು ದೇವರಿಗೆ ಅಂದ್ರೂ, ದೇವರು ಇರುವಂತ ಜಾಗ ಸೂರ್ಯನಲ್ಲಿ ಇದ್ದಾನೆ, ಹೊರಗೆ ಇಲ್ಲಿ ನಮ್ಮ ಕಣ್ಣಲ್ಲಿ ಇದ್ದಾನೆ, ಕಣ್ಣಲ್ಲಿನೂ ಅದೇ ಸೂರ್ಯನೇ ಇದ್ದಾನೆ, ಇಲ್ಲಿದ್ದು ಹೊರಗಿಂದ ಎಲ್ಲರಿಗೇನು ಬೆಳಕಲ್ಲನ್ನ ಕೊಡ್ತಾ ಇದ್ದಾನೆ. ಅದೇ ಅವನು ಕುರುಡನಾಗಿದ್ರೆ ಇನ್ನೋ ಯೂಸ್, ನನ್ನ ಕಣ್ಣಲ್ಲಿ ಇದ್ದು ನನಗೇನೋ ಆ ಬೆಳಕನ್ನ ಚೆಲ್ಲಿ ಆ ಒಂದು ವಸ್ತು ಗ್ರಹಣ ಮಾಡುವಂತೆ ಮಾಡ್ತಾ ಇದ್ದಾನೆ. ಯಾಕೆ ಇವನು ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನಂದ್ರೆ ಅಲ್ಲಿ ಇದ್ದು ಅಲ್ಲಿ ಇರುವಂತ ದೇವರನ್ನ ಸ್ತೋತ್ರ, ಈ ಒಂದು ಕ್ವಾಲಿಟಿ, ನಾನು ಇಡೀ ಜಗತ್ತಕ್ಕೆ ಬೆಳಕು ಹಾಕಬೇಕಂದ್ರೆ ಚೆಲ್ಲಬೇಕಂದ್ರೆ ನನ್ನಲ್ಲಿ ಇದೆ, ನೀನೇ ಸ್ವಾಮಿ ಮಾಡಿಸ್ತಾ ಇದೀಯಾ ಅಂಬೋ ಒಂದು ಚಿಂತನೆ ಯಾವಾಗಲೂ ನಾನ್ ಸ್ಟಾಪ್ ಮಾಡ್ತಾ ಇರ್ತಾನ. ನಮ್ಮ ಒಳಗೆ ನಮ್ಮ ಕಣ್ಣಲ್ಲಿ ಇದ್ದನು ಇದು ಬೆಳಕನ್ನ ಹಾಕಿ ಈ ವ್ಯಕ್ತಿಯಲ್ಲಿ ನಿಂತು ಇಷ್ಟು ಇಷ್ಟು ಕಾಣಿಸಬೇಕು, ಇಷ್ಟು ಇಷ್ಟು ಒಂದು ಕಾಣಿಸೋದು ಎಂಬುದಲ್ಲಿ ಅನೇಕ ರೀತಿಯಿದ್ದ ವಸ್ತು ನೋಡ್ತೀವಿ, ವಸ್ತು ನೋಡಿ ವಸ್ತು ಇರೋದ್ರಿಂದ ದೇವರಿದ್ದಾನೆ, ಅವನೇ ಇಲ್ಲ ವ್ಯಾಪ್ತಿ, ಈ ಎಷ್ಟು ಬೇಕಾದ್ರೆ ಹೋಗ್ಬೋದಲ್ಲ, ಹೊರಗಿನದ್ದು ಮಾತ್ರ ತೋರಿಸ್ಬೋದು, ಹೊರಗೆ ಇರುವ ವಸ್ತು ಇದ್ರ ಒಳಗೆ ದೇವರು ತದ್ರೂಪ ತನ್ನಾಮ ಇದ್ದಾನೆ, ಹೀಗೆ ಹೋಗ್ಬೋದು. ಎಷ್ಟು ಒಂದು ಮನಸ್ಸಿನ ಕಣ್ಣಿಗೇನು ತೋರಿಸ್ತಾವ, ಒಳಗಣ್ಣು ಅಂತ ಹೇಳ್ತಾರಲ್ಲ, ತಿಳಿಗಣ್ಣು ಒಳಗಣ್ಣು ಅಂತ ಇಷ್ಟು ಕಣ್ಣುಗಳು ನಮಗೆ ಇರುತ್ತಲ್ಲ, ಈ ಕಣ್ಣುಗಳ ಮೂಲಕವಾಗುವ ನಮಗೆ ಜ್ಞಾನ ದೃಷ್ಟಿ ಇದು ಹಾಕುವಂತೆ ದೇವರು ನೀನು ನನ್ನಲ್ಲಿ ನಿಂತು ಈ ವ್ಯಕ್ತಿಗೆ ಅನುಗುಣವಾಗಿ ನೀನು ಮಾಡಿಸ್ತಾ ಇದೀ ಅಂತ ಅವರು ಸಮರ್ಪಣೆ ಮಾಡ್ತಾರಂತ. ನಮಗೆ ಈ ಕೆಪಾಸಿಟಿ ಎಲ್ಲಿಂದ ಬಂತು ಸ್ವಾಮಿ? ನಿನ್ನ ಕಣ್ಣನ್ನೇ ನಾವು ಆಶ್ರಯ ಮಾಡಿಕೊಂಡು, ನಿನ್ನ ಕಣ್ಣಲ್ಲಿ ವಿಶೇಷವಾಗಿ ಎಲ್ಲ ಕಣ್ಣು ಒಂದೇ, ಕಿವಿ ಒಂದೇ, ಎಲ್ಲ ಒಂದೇ, ಇವನಲ್ಲಿ ನಿಂತು ಈ ಕ್ರಿಯೆ ಮಾಡುತ್ತಾನೆ. ಸೊ ನೀನು ನಿನ್ನ ಕಣ್ಣಿಗೆ ನಾನು ಆಶ್ರಯ ಪಟ್ಟು ಅಲ್ಲೇ ಆಶ್ರಯ ಅಂದ್ರೆ ಯಾವತ್ತೂ ಅದನ್ನ ಬಿಟ್ಟು ನಾನು ಅಗಲೋದೇ ಇಲ್ಲ ಸ್ವಾಮಿ, ನಿನ್ನ ಕಣ್ಣನ್ನೇ ಅಲ್ಲೇ ನಾನು ಕೂತಿದ್ದೀನಿ, ಒಂದು ಇದು ಇಂಚು ನಾನು ಅಗಲೋದಿಲ್ಲ. ಅವನು ಏರು ಸರ್ವತೋ ಚಕ್ಷು, ಅವನಿಗೆ ಎಲ್ಲ ಕಡೆ ಚಕ್ಷು ಇದಲ್ಲ. ಸೊ ಹೀಗೆ ಚಿಂತನೆ ಮಾಡಿ ಇದು ಮಾಡಿಸ್ತಿ ಅಂತ ದೇವರಿಗೆ ಅರ್ಪಣೆ ಮಾಡಿದಾಗೆ ದೇವರು ಏನು ಮಾಡುತ್ತಾನಂದ್ರೆ, ಇದು ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ಬರುತ್ತೆ, ಅಲ್ಲಿ ಬರುತ್ತೆ, ಅಲ್ಲಿ ಇದನ್ನೇ ಈ ಥಾಟ್ಸ್ ಅನ್ನೇ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಇದು ಅವನು ಏನ್ ಮಾಡ್ತಾರಂದ್ರೆ, ಅಲ್ಲಿ ಇರುವಂತ ಭಗವಂತ ಇಲ್ಲಿ ಇರುವಂತ ಅಂದ್ರೆ ಸೂರ್ಯನಲ್ಲಿ ಇರುವಂತ ಭಗವಂತ, ಸೂರ್ಯ ಎಲ್ಲ ಕಡೆನ ಬೆಳಕು ಚೆಲ್ಲುವಂತ ಎಲ್ಲ ರೇಸ್ ಎಲ್ಲ ಕಡೆನು ಅಲ್ಲ, ಎರಡು ಕಡೆನೂ ದೇವರೇ ಇದ್ದು ಆ ದೇವರ ರೂಪಗಳು ಸೇರಿದ್ದಾಗೆ ಅದೇ ಸೂರ್ಯ ಮಾಡುವಂತ ಅರ್ಪಣೆ ಆಯ್ತಂತೆ. ಸೊ ಅದನ್ನಂದ ದೇವರು ರಮಣಮ ಅವನು ಅವನದ್ದೇ ರೂಪದಿಂದ ಆ ಒಂದು ಆನಂದ ಪಡುತ್ತಾನಂತೆ. ಹಾಗೆ ನಮ್ಮ ಕಣ್ಣಲ್ಲಿ ವಸ್ತುವಲ್ಲಿಂದ ಅದು ಅವರು ವಸ್ತು ನೋಡೋವಾಗ ತಿಳಿಸೋವಾಗ ಎಲ್ಲ ಅಲ್ಲಿನೋ ದೇವರು ಇಲ್ಲಿನೋ ದೇವರು, ನಮಗೆ ವಸ್ತು ಮಾತ್ರ ಕಾಣುತ್ತೆ. ನಮಗೇನು ತದ್ರೂಪ ತನ್ನಾಮ ಯಾವಾಗಲಾರು ಬಂದ್ರೆ ಆ ಒಂದು ಭಿಕ್ಷೆ ತರ ಒಂದು ಚೂರು ಸೂರ್ಯದೇವ ನಮಗೇನೋ ಕೊಡ್ತಾನಂತೆ, ನಿನ್ಗೆ ಇದಕ್ಕೆ ಕಣ್ಣು ಕೊಟ್ಟಿದ್ದಾನೆ ದೇವರು, ಅದಕ್ಕೆ ನಾನು ಹೀಗೆ ತರ ಮಾಡ್ತಾ ಇದ್ದಾನೆ, ನನ್ನನ್ನ ಇಟ್ಟು ಇದು ನಿನ್ಗೆ ಸಾರ್ಥಕ ಆಯ್ತು ಅಂತ ಸೂರ್ಯನಿಗೆ ಅಷ್ಟು ಸಂತೋಷ ಆಗತ್ತೆ. ಸೊ ದೇವರೇ ಇದೆಲ್ಲ ಮಾಡಿಸ್ತಾನಂತೆ. ಸೊ ಹೀಗೆ ಅವರುಗಳು ಮಾಡ್ತಾ ಇರ್ತಾರಂತೆ ಆ ರೂಪಗಳೇ ಇಟ್ಟುಕೊಂಡು, ಅದಕ್ಕೆ ತನ್ನ ಕ್ರಿಯೆ ತಿಳಿಯಲು. ಸೊ ಹೀಗೆ ಆಗ್ತಾ ಇದೆ ಅಂತ ಅವ್ರಿಗೆ ಏನಾಗತ್ತಂದ್ರೆ ಮೋಕ್ಷದಲ್ಲಿ ಅವರನ್ನ ಕಣ್ಣಲ್ಲೇ ಆ ಸಾಯುಜ್ಯ ಅಂತ ಹೇಳುವಾಗ ಕಣ್ಣಲ್ಲೇ ಇದ್ದು ದೇವರ ಕಣ್ಣನ್ನೇ ಬಳಸಿ ನೋಡೋದು ಅದು ಆನಂದದಲ್ಲಿ ಇರುವಂತ ಒಂದೊಂದು ದೇವರ ಕಣ್ಣಂದ್ರೆ ಎಲ್ಲ ಕಡೆ ಎಲ್ಲ ಇರ್ಬೋದು, ಅದು ನಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾರೆ. ಆ ತರ ಒಂದು ಕ್ವಾಲಿಟಿ ಆಫ್ ಆನಂದದಲ್ಲಿ ತುಂಬಾ ವ್ಯತ್ಯಾಸ ನಮಗೆ ತಿಳಿಸುವಂತ ರೀತಿಯಿಂದ ಇದನ್ನ ಅಲ್ಲಿ ಹೇಳ್ತಾರೆ. ಇದು ಹಿಂದೆನೂ ನೋಡಿದ್ದೀವಿ ನಾವು. ಸೊ ಹೀಗೆ ತನ್ನ ಕ್ರಿಯೆ, ಆ ಕ್ರಿಯೆಯನ್ನ ದೇವರು ಅವನ ಮೂಲಕವಾಗಿ ಅದನ್ನ ಮಾಡ್ತಾರಂತೆ. ಸೊ ಅವರು ನಮಗೆ ಯಾಕೆ ಇಲ್ಲಿ ಬಂತು ಅಂದ್ರೆ ನಮಗೆ ಅವರು ಉಪಕಾರವಾಗಿದ್ದಾರೆ. ಇದು ತರ ಭಿಕ್ಷಾಟನ ಪ್ರಕರಣ ಅಂತ ಒಂದು ಬರುತ್ತೆ. ಅಂದ್ರೆ ಈ ದೇವತೆ ಸೂರ್ಯ ಹೀಗೆಲ್ಲ ಚಿಂತನೆ ಮಾಡಿ ಇದೆಲ್ಲ ಹೇಳ್ಬೇಕು ಅಂದ್ರೆ ಇಟ್ ಟೇಕ್ಸ್ 10-15 minutes ಆಗತ್ತೆ. ಒಮ್ಮೆ ವೆನ್ ಯು ಗೆಟ್ ಇಟ್, ವೆನ್ ಯು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್, ಹೇಳ್ತಾ ರಿಪೀಟ್ ಮಾಡ್ತಾ ಇದ್ರೆ ಯು ವಿಲ್ ಕೈಂಡ್ ಆಫ್ ಅಭ್ಯಾಸ ಅಂದ್ರೆ ಯು ವಿಲ್ ಗೆಟ್ ಇಟ್ ಸಮಥಿಂಗ್. ಆವಾಗ ಮನಸ್ಸು ಈಸಿಲಿ ಇಟ್ ವಿಲ್ ಮ್ಯಾಪ್ ಇಟ್, ಮನಸ್ಸೇ ಮನಸ್ಸಿನ ನಾವು ನಾವೇ ನಿರ್ಮಾಣ ಮಾಡಿ ಇಟ್ ವಿಲ್ ಜಸ್ಟ್ ಫ್ಲಾಶ್ ಇಟ್. ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ವಾಕ್ ಅಂದ್ರೆ ಹೇಳ್ಬೇಕು ಅಂದ್ರೆ ಇಟ್ ಮೇ ಟೇಕ್ 5 minutes ವಾಕ್ ಅಂದ್ರೆ ಹೇಳೋದಲ್ಲ, ಇದು ಚಿಂತನೆ. ಸೊ ಮನಸ್ಸಲ್ಲಿ ಹಾಗೆ ಪೊಳೆಯೋದು. ಅದಕ್ಕೆ ಪೊಳೆವ ವಿಜಯ ವಿಠಲ ಪೊಳೆವ ಅಂತ ಹೇಳ್ತಾರಲ್ಲ, ಹೃದಯದಿ ಪೊಳೆವ ಅಂದ್ರೆ ಹೃದಯದಲ್ಲಿ ಈ ರೀತಿಯಿಂದ ಪೊಳೆವ, ಜಸ್ಟ್ ಪೊಳೆಯೋದು ಏನು, ಒಂದೊಂದು ಸ್ಫುರಣೆ ಆಗೋದು, ಒಂದು ಫ್ಲಾಶ್, ಒಂದು ಮಿಂಚು, ಒಂದು ಲೈಟ್. ಸೊ ಈ ಅವಸ್ಥೆಯಲ್ಲೇ ನಮ್ಮ ನಿಮ್ಮ ಈ ಅವಸ್ಥೆಯಲ್ಲೇನೂ ಪೊಳೆವ ಆಗ್ಬಿಡ್ತಾನ ನೋಡಿ. ಸೊ ಹೀಗೆ ಈ ವ್ಯಾಪಾರ ವ್ಯಾಪ್ತಿಗಳನ್ನ ತಿಳಿಯಬೇಕು. ಅದಕ್ಕೆ ಈ ದೇವತೆಗಳು ಉಪಕಾರ ಮಾಡ್ತಾರೆ. ಸೊ ಎಲ್ಲಾ ತತ್ವದಲ್ಲೂ ಈ ತತ್ವಾಭಿಮಾನಿ ದೇವತೆಗಳ ದ್ವಾರ ಇಟ್ಕೋಬೇಕು. ಅಫ್ಕೋರ್ಸ್ ನಮ್ ಗುರು ಅಂತ ಹೇಳ್ತೇವೆ, ಗುರುಗಳ ಕರುಣದಿಂದಲೇ ಅದು ಎಲ್ಲ ಹೋಗೋದು ಎಂಬುದು ಇದ್ದೇ ಇದೆ. ಸೊ ಹೀಗೆ ಇಟ್ಟುಕೊಂಡು ಇದನ್ನ ಎಲ್ಲಾ ಕಡೆನು ನೀವು ಇಟ್ಟುಕೊಳ್ಳಿ. ಸೊ ಅದಕ್ಕೆ ತಾತ್ವಿಕ ದೇವತೆ ಒಂದೊಂದು ತತ್ವದಲ್ಲಿನೂ ಯಾರು ಯಾರು ಇದ್ದಾರೆ ಅಂತ, ಅಹಂಕಾರ ತತ್ವ ಶಿವ ಇದ್ದಾನೆ, ಮಹತ್ತತ್ವದಲ್ಲಿ ಬ್ರಹ್ಮ ಇದ್ದಾರೆ, ಬುದ್ಧಿ ತತ್ವ ಇಲ್ಲಿ ಬುದ್ಧಿಮತಿ ಇಲ್ಲ, ಉಮಾದೇವಿ ಅವ್ಯಕ್ತದಲ್ಲಿ, ಲಕ್ಷ್ಮಿ ಮನಸ್ಸು ಅಂದ್ರೆ ನೀವು ಇಂದ್ರನನ್ನು ಇಂದ್ರ ಸ್ಕಂದ ಮತ್ತು ಅನಿರುದ್ಧ ಚಂದ್ರ ಇತ್ಯಾದಿಗಳು ಇಟ್ಕೋಬಹುದು. ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ, ಅದು ಬೇರೆ ಕಡೆ ಅದೇ ಐತ್ರೇಯದಲ್ಲೇ ಅದನ್ನು ಬೇರೆ ಬೇರೆ ವಿಶೇಷಗಳು ಇದೆ. ಇದೆಲ್ಲರೂ ಮನಸ್ಸಿನ ದೇವತೆಗಳನ್ನ ಇಟ್ಕೋಬಹುದು ನಾವು, ಸ್ಥೂಲ ಸೂಕ್ಷ್ಮ ವಿಭಾಗದಿಂದಲೂ ಇಟ್ಕೋಬಹುದು. ಸೊ ಮನಸ್ಸಲ್ಲಿ ಇದ್ದು ಮಾಡ್ತಾನೆ. ಸೊ ಈ ದೇವತೆಯನ್ನು ಏನ್ ಇಟ್ಕೊಂಡು ನಾಲ್ಕೈದು ಹೇಳಿದ್ದರಿಂದ ಯಾವುದೋ ಯಾವ್ದು ಆಗುತ್ತೋ ಅದನ್ನೇ ಇಟ್ಕೋಬಹುದು. ಯಾವ್ದಾಗತ್ತೋ ನಮ್ಗೆ ಸ್ಥೂಲವಾದ ವಿಷಯ ಎಲ್ಲ ಮಾಡೋವಾಗ, ಕರ್ಮವನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದ್ದಾಗ, ಕರ್ಮವನ್ನ ಆಕ್ಚುಲಿ ಮಾಡೋವಾಗ ಇಂದ್ರ. ಸೊ ಹೀಗೆ ಇದೆ. ಬಟ್ ಏನ್ ಪರವಾಗಿಲ್ಲ, ಇಂದ್ರ ಅಂತ ಇಟ್ಕೊಂಡ್ರು ತಪ್ಪೇನು ಇಲ್ಲ. ಚಂದ್ರ ಬಂದ್ರೆ ಇಂದ್ರ ಬಂದೇ ಬಂದ ಬರ್ತಾನಲ್ಲ. ಸೊ ಹೀಗೆ. ಸೊ ಹಾಗೆ ಈ ತರ ದೇವತೆಗಳನ್ನ ಮೇಲಿರುವಂತ ಕೆಳಗಿರುವಂತ ದೇವತೆಯನ್ನ ಚಂದ್ರ ಅಂತ ಇಟ್ಕೊಂಡ್ರೆ ಮೇಲೆ ಇರುವಂತವರೆಲ್ಲ ಬಂದ್ಬಿಡ್ತಾರೆ. ಹೀಗೆ ಧನ ಮನದೊಳಿಹ ಗೋವಿಂದ ಗೋವಿಂದ ಮಾಧವ ಮಾಧವ ಬಂದು ಮಾಧವ ಎಲ್ಲಿ ಇದ್ದಾನೆ ಅಂತ ಅಂದ್ರೆ ಅದಕ್ಕೆ ಹೇಳ್ತಾರೆ ಮಾಧವ ಎಲ್ಲಿ ಇದ್ದಾನೆ, ಅವನು ಬಂದು ಧನಪಸಖ, ಅದಕ್ಕೆ ರುದ್ರ ದೇವರು ಅಂತ ಸ್ಪೆಸಿಫಿಕ್ ಆಗ ಅಹಂಕಾರದಳು ಅಂತ ಹೇಳಕ್ಕೆ ಹಾಗೆ ತತ್ವದಳು ಅಹಂಕಾರ ತತ್ವದಲ್ಲಿ ಇದ್ದಾರೆ. ಆಮೇಲೆ ನಾರಾಯಣ ಮಹತ್ತತ್ವದ ಮಹತ್ತತ್ವದಲ್ಲಿ ನಾರಾಯಣದಲ್ಲಿ ವಾಯುದೇವರನ್ನ ಇಟ್ಕೊಳ್ಬೇಕು, ಬ್ರಹ್ಮವಾಯುಗಳನ್ನ ಇಟ್ಕೊಳ್ತೀವಿ, ವಾಯುದೇವರನ್ನ ಇಟ್ಕೊಳ್ತೀವಿ, ಮಹತ್ತತ್ವದಲ್ಲಿ ಇದ್ದಾರೆ. ಆಮೇಲೆ ಅವ್ಯಕ್ತದಳು ಕೇಶವನು ಅಂದ್ರೆ ಲಕ್ಷ್ಮೀದೇವಿ, ಅವ್ಯಕ್ತಗಳಿಗೆ ಮುಖ್ಯವಾಗಿ ನಾವು ಅವ್ಯಕ್ತ ತತ್ವಾಭಿಮಾನಿಯೇ ಬ್ರಹ್ಮಾಣಿ ಭಾರತೀಭ್ಯಂ ಅವಾಂತರವಾಗಿ ಬರುವಂತ ಅವ್ಯಕ್ತ ತತ್ವದಲ್ಲಿ ಅವಳಿಗೇನು ಹೀಗೆ ಹೇಗೆ ಸೂರ್ಯನಿಗೆ ಹೇಗೆ ಹೇಳಿದ್ದೀವಿ ನಾವು, ಹೀಗೇನೆ ಈ ದೇವತೆಗಳು ಒಳಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಹೊರಗೆ ಹೀಗೆ ಇಟ್ಕೊಳ್ತಾ ಬರಬೇಕು. ಅಲ್ಲಿ ಇರುವಂತ ರೂಪ ಇಲ್ಲಿರುವಂತ ರೂಪ, ಅಲ್ಲಿನೂ ಅದೇ ಹೇಳ್ತಾರೆ, ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ದೇವರು ಒಂದೇ ರೂಪದಿಂದ ಈ ತತ್ವಗಳು ಹೊರಗೆ ಒಳಗೆ. ಕೆಲವೊಮ್ಮೆ ಬೇರೆ ಬೇರೆ ಹೆಸರುಗಳು ಕೊಡೋದು ಅಂದ್ರೆ ಬೇರೆ ಬೇರೆ ನಮ್ಮಲ್ಲಿ ಇರುವಂತ ಕೆಲವು ಗುಣಗಳು ಅಭಿವ್ಯಕ್ತ ಆಗಬೇಕು ಎಂಬುದಕ್ಕೆ ಬೇರೆ ಬೇರೆ ಮುಖ ಹೇಳ್ಬೋದು. ಅದರ್ವೈಸ್ ಹೊರಗೆ ಒಳಗೆ ಈ ತತ್ವ ದೇವತೆಗಳನ್ನ ಹೀಗೆ ನಾವು ತತ್ವಾಭಿಮಾನಿ ದೇವತೆಗಳನ್ನು ಹೀಗೆ ಇಟ್ಕೋಬಹುದು. ಒಂದ್ಲಿ ಕೊನೆಯಲ್ಲಿ ಇಲ್ಲಿ ಬರುವಾಗ ಅಲ್ಲಿ ಬರುವಾಗ ಅಗ್ನಿ ತತ್ವಕ್ಕೆ ಮಾತ್ರ ಸ್ವಲ್ಪ ಅದು ಮುಂದೆ ನೋಡೋಣ ಅದು. ಸೊ ಇಲ್ಲಿ ನಾರಾಯಣನ್ ಮಹತ್ತತ್ವದಳು ಅವ್ಯಕ್ತದಳು ಕೇಶವರು ಇನಿತು ರೂಪವ ಇದಕ್ಕೆ ಬಂದೆ ಇನಿತು ರೂಪವ ದೇಹದಳು ಚಿಂತನೆಯೇ ಗೈವ ಮಹಾತ್ಮರ ಇಳೆಯಳು ಮನುಜರವರಲ್ಲ ಅಮರರೇ ಸರಿ ಹರಿಕೃಪಾ ಬಲದಿ ಅಂತಾರೆ. ಎಂತ ಏನ್ ಹೇಳ್ತಾ ಇದ್ದಾರಂದ್ರ ಈ ಸೂರ್ಯ ಅಲ್ಲಿಂದ ಮಾತ್ರ ಚಿಂತನೆ ಮಾಡೋದು ಮಾತಲ್ಲ, ಈ ಸೂರ್ಯ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತೆಲ್ಲ ಮಾಡ್ತೀವಲ್ಲ, ಈ ದೇವತೆ ಎರಡು ಮೂರು ರೀತಿಯಾಗಿ ಇಲ್ಲಿ, ಯಾಕಂದ್ರೆ ಮನುಜರೆಲ್ಲ ದೇವರೇ ಸರಿ ಅಂತ ಅಮರರೇ ಸರಿ ಅಂತ ಹೇಳಿದ್ರೆ ಈ ದೇವತೆಗಳೇ ಅವತಾರ ತಾಳಿ, ಅರ್ಜುನ ಬಂದ, ಇಂದ್ರ ಬಂದ, ಕರ್ಣ ಬಂದ, ಸೊ ಇತ್ಯಾದಿ ಸುಗ್ರೀವ ವಾಲಿ ಇತ್ಯಾದಿ ಈ ತರ ಬಂದರು, ಜಯತೀರ್ಥರ ಬಂದರು. ಸೊ ಹೀಗೆಲ್ಲ ನಾವು ಮಾಡ್ತೀವಲ್ಲ, ಬಂದಾಗಲೂ ಅವರಿಗೆ ಯಥಾಯೋಗ್ಯವಾಗಿ ಅದು ಒಂದು ಆ ಯುಗಕ್ಕೆ ತಕ್ಕಂತೆ ಅವರವರಿಗೆ ಅವರು ಬಂದಾಗಲೂ ಆ ರೂಪಗಳನ್ನ ಆ ಚಿಂತನೆಗಳು ಅವರು ಗುರುಮುಖ ಅವರಲ್ಲೇ ದೇವತೆಗಳಿಗೆ ಒಳಗೆಂತೆ ಇರುತ್ತೆ. ಸೊ ಆ ರೂಪಗಳಲ್ಲಿ ಅವರು ಆ ಚಿಂತನೆಗಳನ್ನ ಮಾಡ್ತಾರೆ. ಸೊ ಇಂಥ ಚಿಂತನೆಯನ್ನ ಕೊಟ್ಟವರು ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಜಗನ್ನಾಥದಾಸರು ಸಾಮಾನ್ಯ ಮನುಜರು ಅಂತ ತಿಳ್ಕೋಬೇಡಿ ಅಂತ ನಾವು ಅರ್ಥ ಮಾಡ್ಬೇಕಷ್ಟೇ. ಸೊ ಇನಿತ ರೂಪ ದೇಹದಳು ಇವರು ಚಿಂತನೆ ಮಾಡಿದ್ದಾರೆ, ಮಾಡಿನೇ ಬರೆದಿದ್ದಾರೆ ಗುರುಗಳ ಕರುಣದಿಂದ. ಅದೇ ಹೇಳ್ತಾ ಇದ್ದಾರೆ ಹರಿ ಕೃಪಾ ಬಲದಿ ಅಂದ್ರೆ ಹರಿ ತಮ್ಮ ಗುರುಗಳ ಮೂಲಕವಾಗಿ ಕೃಪಾಯನ್ನು ಮಾಡಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ, ಅದನ್ನ ಬರೆದು ನಮ್ಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಜಗನ್ನಾಥ ದಾಸರ ಮನುಷ್ಯರು ಅಂತ ನೀವು ಚಿಂತನೆ ಮಾಡಬೇಡಿ, ಅವರು ಅಂದ್ರೆ ಅವತಾರ ತಾಳಿದ್ದಾರೆ, ಅವರ ಇದು ತಿಳ್ಕೋಬೇಕು ನಾವು ಅಂತ ಹೀಗೆ ಹೇಳ್ತಾರೆ. ಇನ್ನಿತು ರೂಪ ಹೀಗೇನೆ ಜಯತೀರ್ಥರು ನಾವು ಹೇಳ್ತೇವಲ್ಲ, ಜಯತೀರ್ಥರು, ವಾದಿರಾಜರು, ನಮ್ಮ ಆಚಾರ್ಯರಂತೂ ಇದ್ದೇ ಇದೆ. ಸೊ ಹೀಗೆಲ್ಲ ಏನು ಶಾಸ್ತ್ರದಲ್ಲಿ ಎಲ್ಲ ದಾಸರ ದಾಸರುಗಳು ಹೇಳಿದ್ದ ಇಟ್ಟುಕೊಂಡು ನಾವು ಇದೆಲ್ಲ ಹೇಳ್ತೀವಲ್ಲ. ಸೊ ಇನಿತ ರೂಪವ ದೇಹದುಳು ಚಿಂತನೆ, ಈ ರೂಪಗಳನ್ನ ಹೊರಗೆ ಇರುವಂತ, ಅದಕ್ಕೆ ದೇವರ ಕರುಣೆ ಏನು ಅಂದ ಹೊರಗೆ ಇರುವಂತ ತತ್ವಗಳು ಎಲ್ಲಿಂದ ಚಿಂತನೆ ಮಾಡಕ್ಕೆ ಆಗತ್ತೆ? ಅದು ನಮ್ಮ ದೇಹ ಕೊಟ್ಟಾಗ ದೇಹದೊಳ ಇನಿತ ರೂಪವ ದೇಹದುಳು ಚಿಂತನೆ. ಇವರು ಮಹಾತ್ಮರು, ಅವರು ಮಹಾತ್ಮರು, ಆದ್ಮೇಲೆ ನಮ್ಮ ನಿಮ್ಮಂತ ಆತ್ಮ ಅಲ್ಲ ಅದು, ಮಹಾತ್ಮರು. ಇಳೆಯಳು ಮನುಜರಲ್ಲ, ಅವಳು ಭೂಮಿಯಲ್ಲಿ ಹುಟ್ಟಿದಾರೋ ಅವ್ರು ಮನುಜರಲ್ಲ ಅಂತ ಒಂದು. ಇನ್ನೊಂದು, ಈ ತರ ಚಿಂತನೆ ಮಾಡೋ ಈ ತರ ಚಿಂತನೆಗಳನ್ನ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಅವ್ರು ಮಾಡೋದು ನಮ್ಗೆ ಹೇಳ್ತಾರಾ ಹೇಳಲ್ಲ. ಈ ತರ ಮಾಡೋರೆಲ್ಲ ಅಂದ್ರೆ ನಾವು ನೀವು ಮಾಡ್ತೀವಿ, ನಾವೆಲ್ಲ ದೇವತೆ, ಹೀಗೆಲ್ಲ ನಾವು ನೀವು ಓದ್ತಾ ಇದ್ದೀವಿ, ಓದಿದ್ದನ್ನ ಹೇಳ್ತಾ ಇದ್ದೀವಿ ಚಿಂತನೆ ಅವ್ರ ತರ ಅಲ್ಲ ಅಲ್ಲ ಅದು. ನಾವು ದೇವತೆಗಳಂತೂ ಆ ತರ ತಪ್ಪು ಮಾತ್ರ ಯಾವತ್ತೂ ಮಾಡಬಾರ್ದು. ಇವರು ದೇವತಾ ಅಂಶರು, ಇವರು ಹುಟ್ಟಿದಾಗೆ ಹೀಗೆ ಮಾಡ್ತಾರ, ಈ ಆಚಾರ್ಯರು ಇವರೆಲ್ಲ ಈ ಅಂಶ ಅವತಾರ ಇದು ಹೇಳಿದಾಗೆ ಇವರು ಅವ್ರನ್ನ ಹಾಗಾಗೆ ತಿಳ್ಕೊಳ್ಳಿ. ತುಂಬಾ ಏ ಅವ್ರಿಗೇನಾಯ್ತು ಹೀಗೆ ಹೀಗೆ, ಏನು ಇಂದ್ರ ಅವನು ಹೀಗೆ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಅವರೆಲ್ಲ ದೇವತೆಗಳು, ದೇವತೆಗಳು ಅಪಚಾರ ಮಾಡಿದ್ರೆ ನಮಗೆ ನಮ್ಮ ಸಾಧನೆಗೆ ಅವರೇ ವಿಘ್ನ, ನಾವು ಭೂತೋಚ್ಚಾಟನ ಮಾಡೋವಾಗ ಹೇಳ್ತೀವಿ ನಾವು, ವಿಘ್ನ ಮಾಡದೇ ಇರಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಲ್ಲ, ದೇವತೆಗಳೇ ವಿಘ್ನ ತಂದು ಬಿಡ್ತಾರಂತ, ನಾಡ್ ದೈತ್ಯರು. ಸೊ ಹೀಗೇನು ಆಗ್ಬಿಡ್ತು, ಬಿಕಾಸ್ ವಿ ಆರ್ ಬೈಪಾಸಿಂಗ್ ದೆಮ್, ಅವ್ರನ್ನ ತಿರಸ್ಕಾರ ಮಾಡ್ತೀವಿ. ತುಂಬಾ ಗುರು ದ್ರೋಹ ಆಗ್ಬಿಡತ್ತೆ ಅದು, ಅದು ಮಹಾತ್ಮರ ದ್ರೋಹ ಆಗ್ಬಿಡತ್ತೆ, ದೇವರು ಒಪ್ಪೋದಿಲ್ಲ. ಅದಕ್ಕೆ ಸ್ವಲ್ಪ ವಿ ಶುಡ್ ನಾಟ್ ಗೋ ಫಾರ್ ಆಲ್ ದಟ್, ಅವರು ಮನುಜರು ಅಂತ ಭಾವನೆ ಮಾಡಬಾರ್ದು, ಅವರು ದೇವಾಂಶರೇ ಅಮರರೇ ಅಂತ ಚಿಂತನೆ ಮಾಡಬೇಕು ಅಂತ. ಸೊ ಇದನ್ನೇ ಮಾಡೋಳು, ಮನುಜರವರಲ್ಲ ಅಮರರೇ ಸರಿ, ಹೇಗೆ ಅವರು ಅದು ಒಂದು. ಇನ್ನೊಂದು, ಹರಿಕೃಪಾ ಬಲದಿಂದ ಮನುಷ್ಯರೇ ಇದ್ರನು ನಮ್ಮಂತೆ ಮನುಷ್ಯರು ಅಂತ ತಿಳ್ಕೋಬೇಡಿ, ದೈವೀ ಸಂಪತ್ತು ಉಳ್ಳವರು ಅವರು ಆಗ್ತಾರಂತೆ. ಈಗೇನು ಬೇಕಾದ ಹರಿಕೃಪಾ ಬಲದಿ ಅಂತ, ಅವ್ರಿಗೇನು ಹರಿಕೃಪೆಯಿಂದ ಅದು ಆಗಿದೆ ಅಂತ ಒಂದು. ಇನ್ನೊಂದು, ಇಟ್ಸ್ ಓನ್ಲಿ ಅಪ್ಲಿಕಬಲ್ ಟು ದೇವತೆಗಳು, ನಮ್ಮ 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 ಸ್ವಾಮಿಗಳು ಇತ್ಯಾದಿಗಳಿಗೆ ಅಪ್ಲೈ ಆಗಲ್ಲ ಅಂತ, ಅವರೆಲ್ಲ ಮನುಜರೇ ಅಂತ, ಮನುಜರೇ ಆಗಿದ್ರು ಅವರಲ್ಲಿ ದೈವಿ, ಅವರಿಗೆ ಯಥಾಯೋಗ್ಯವಾಗಿ ಅವ್ರಿಗೇನು ದೇವರು ದೈವಿ ಸಂಪತ್ತನ್ನ ಕೊಟ್ಟಿದ್ದಾನೆ, ಅವ್ರ ತರ ನಮ್ಗೆ ಮಾಡಕ್ಕಾಗತ್ತಾ? ಮಾಡಕ್ಕೆ ಆಗಲ್ಲ. ಸೊ ಎಷ್ಟು ಸಂಚಾರ, ಎಷ್ಟು ಇದೆಲ್ಲ ಮಾಡ್ತಾರ ಅವರು. ಸೊ ಅವರು ಶ್ರೇಷ್ಠರು. ಸೊ ಹೀಗೆ ಸಾಮಾನ್ಯರು ಅಂತ ತಿಳ್ಕೊಬೇಡಿ, ಅವ್ರಿಗೇನು ದೇವರು ಯಥಾಯೋಗ್ಯವಾಗಿ ದೈವಿ ಸಂಪತ್ತು ಕೊಟ್ಟಿದ್ದಾನೆ, ಹೀಗೆ ತಿಳ್ಕೊಡಿ. ಅದರಿಂದ ನಮಗೆ ಏನು ಫಲ? ನಾವು ಮಾಡಿದೆ ನಮ್ಮ ನಿಮ್ಮ ನಾವು ದೇ ನಮಗೇನು ಚೂರು ದೈವಿ ಸಂಪತ್ತು. ದೈವಿ ಸಂಪತ್ತು ಅಂದ್ರೆ ಈ ಜ್ಞಾನ ವಿಜ್ಞಾನ ಆರ್ಜವ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇತ್ಯಾದಿಗಳು ಎಲ್ಲ, ಭರತ ಅಭಯಂ ಇದೆಲ್ಲ, ಅಭಯಂ ಸತ್ವ ಸಂಶುದ್ಧಿ ಇತ್ಯಾದಿಗಳೆಲ್ಲ ಇರ್ತದೆ. ಚೂರು 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 ಏನೋ ಭಿಕ್ಷೆ ತರ ಅವ್ರು ಹಾಕ್ತಾರ, ನಮ್ಗೇನು ಇದು ಚೂರು, ನಮ್ಗೆ ಚೂರೇ ನಮ್ಗೆ ದೊಡ್ಡದಾಗ್ಬಿಡತ್ತೆ. ಸೊ ಹೀಗೆ ನೀವು ಚಿಂತನೆ ಮಾಡಿ, ಹರಿ ಕೃಪ ಯಾವಾಗ್ಲೂ ಹರಿಯ ಕರುಣೆಯನ್ನ ಮಾತ್ರ ಮರೆಯಬೇಡಿ, ಹರಿಯ ಆ ಬಲ ಇರಬೇಕು, ಹರಿ ಕೃಪಾ ಬಲ, ಒಂದು ಅವನ ಕರುಣೆಯ ಬಲ ಇದೆಲ್ಲ ಕೃಪಾ, ಅವನ ಕಡೆಗಣ್ಣ ನೋಟ ಅಂತ ಹೇಳ್ತಾರಲ್ಲ ಲಕ್ಷ್ಮೀದು, ಹಾಗೆ ಅವನ ಕೃಪಾ ದೃಷ್ಟಿ ಬಿದ್ರೇನೆ ನಮ್ಗೆ ಈ ಅಮೃತ ಸಿಕ್ಕತ್ತ. ಸೊ ಅದನ್ನ ಮರಿಬೇಡಿ ಅಂತ ದೇವರ ಕರುಣೆಯನ್ನ ತಿರ್ಗಾ ನೆನಪು ಮಾಡ್ತಾರೆ. ನಮ್ಮಲ್ಲಿ ಕೃಷ್ಣ ಅರ್ಪಣ ಮಸ್ತರಿ, ನಾನು ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ಟೈಮ್ ತಕೊಳ್ತೀನಿ. ಆಯ್ತು ರೀ, ಹರೇ ಶ್ರೀನಿವಾಸ.
ನಾನು
ಕ್ವಶನ್ಸ್ ತಗೊಳ್ತೀನಿ ಅಂತ ಹೇಳಿದ್ರೆ ತಿರ್ಗಾ ಮರ್ತೋದೆ. ಸೊ ನೆಕ್ಸ್ಟ್ ಟೈಮ್
ಅಲ್ಲ, ನನ್ಗೆ ಒಂದೇ ಒಂದ್ ಇತ್ತು ಕೇಳೋದು, ಅದು ಆಮೇಲೆ ಹೇಳಿ ನನ್ಗೆ. ಈ ಮಾತೃಕ ಮಂತ್ರದ ದೇವತೆಗಳು ಎಲ್ಲೂ ಬಂದಿಲ್ಲ ಅಲ್ಲ ನಮ್ಗೆ?
ಏನಮ್ಮ,
ಮಾತೃಕ ಮಂತ್ರದಲ್ಲಿ ಬರೋ ದೇವತೆಗಳು ಬಂದಿಲ್ಲ ಅಲ್ಲ, ಬರೀ ದೇವರ ರೂಪಗಳು ಬಂದಿದೆ ಅಷ್ಟೇ ಅಲ್ವಾ? ನಾವು ಅನ್ಸಂತ ಮಾಡೋದಲ್ಲಿ
ಅಕ್ಷರ ಅಭಿಮಾನಿ ದೇವತೆ, ಒಂದೊಂದು ಅಕ್ಷರಕ್ಕೆ ಅದೇ ಬಂದಿಲ್ಲ. ಇಲ್ಲ,
ಅದೇ ಅದೇ
ಸೋಫಾರಿ ಸೋಫಾರಿ 51 ಲಕ್ಷ್ಮಿ ರೂಪಗಳಿದೆ ಹೊರತು ದೇವತೆಗಳು ಬಂದಿಲ್ಲ.
ಓಕೆ 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 ರೀ, ಹರೇಶ್ ಶ್ರೀನಿವಾಸ.
ಆಯ್ತಮ್ಮ,
ನಮಸ್ಕಾರ.
ಆಯ್ತಮ್ಮ, ಹರೇಶ್.